ಆಲ್ ನೇಷನ್ಸ್ ಗಾಸ್ಪೆಲ್ ಪಬ್ಲಿಷರ್ಸ್ ಮೂಲಕ ನನ್ನ ಆತ್ಮ ಬಾಯಾರಿಕೆಯಾಗಿದೆ. ಜಿಂಕೆಯು ತಂಪಾದ ನೀರಿನ ಹೊಳೆಯನ್ನು ಹಾತೊರೆಯುವಂತೆ ನಾನು ನಿನಗಾಗಿ ಹಾತೊರೆಯುತ್ತೇನೆ. ಓ ದೇವರೇ, ನಾನು ನಿನಗಾಗಿ ಬಾಯಾರಿಕೆ ಮಾಡುತ್ತೇನೆ, ಜೀವಂತ ದೇವರು. ಕೀರ್ತನೆಗಳು 42:1-2. ಕೀರ್ತನೆಗಾರನ ಈ ಮಾತುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುತ್ತವೆ. ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ, ಆತ್ಮ ಮತ್ತು ದೇಹ. ನಮ್ಮ ದೇಹವು ಆಹಾರ ಮತ್ತು ಪಾನೀಯಕ್ಕಾಗಿ ಹೇಗೆ ಹಸಿದಿದೆಯೋ ಅದೇ ರೀತಿಯಲ್ಲಿ ನಮ್ಮ ಆತ್ಮವು ದೇವರಿಗಾಗಿ, ಜೀವಂತ ದೇವರಿಗಾಗಿ ಬಾಯಾರಿಕೆಯಾಗಿದೆ. ನಾವು ನಮ್ಮ ದೇಹಕ್ಕೆ ಆಹಾರವನ್ನು ನೀಡದಿದ್ದರೆ ಅಥವಾ ಕುಡಿಯಲು ಏನನ್ನಾದರೂ ನೀಡದಿದ್ದರೆ ನಾವು ಸಾಯುತ್ತೇವೆ, ಅಥವಾ ತಪ್ಪು ಆಹಾರ ಅಥವಾ ಪಾನೀಯವನ್ನು ನೀಡಿದರೆ ನಾವು ಅನಾರೋಗ್ಯಕ್ಕೆ ಒಳಗಾಗುತ್ತೇವೆ. ಅದೇ ನಮ್ಮ ಆತ್ಮಕ್ಕೆ ಅನ್ವಯಿಸುತ್ತದೆ, ಏಕೆಂದರೆ ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕಲು ಸಾಧ್ಯವಿಲ್ಲ, ಆದರೆ ದೇವರು ಮಾತನಾಡುವ ಪ್ರತಿಯೊಂದು ಪದವೂ ಬೇಕು. ಮ್ಯಾಥ್ಯೂ 4:4. ನಾನೇ ಜೀವದ ರೊಟ್ಟಿ ಎಂದು ಯೇಸು ಅವರಿಗೆ ಹೇಳಿದನು. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ಬಾಯಾರಿಕೆಯಾಗುವುದಿಲ್ಲ, ಏಕೆಂದರೆ ದೇವರು ಕೊಡುವ ರೊಟ್ಟಿಯು ಸ್ವರ್ಗದಿಂದ ಇಳಿದು ಬಂದು ಜಗತ್ತಿಗೆ ಜೀವವನ್ನು ನೀಡುತ್ತದೆ. ಜಾನ್ 6:33-35. ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ನಂಬುವವನಿಗೆ ಶಾಶ್ವತ ಜೀವನವಿದೆ. ನಾನು ಜೀವನದ ರೊಟ್ಟಿ, ನಾನು ಸ್ವರ್ಗದಿಂದ ಬಂದ ಜೀವಂತ ರೊಟ್ಟಿ. ಯಾರಾದರೂ ಈ ರೊಟ್ಟಿಯನ್ನು ತಿಂದರೆ ಅವನು ಶಾಶ್ವತವಾಗಿ ಬದುಕುತ್ತಾನೆ. ಜಾನ್ 6:47-48. ಯೇಸು ಸಮಾರ್ಯದ ಮಹಿಳೆಗೆ ದೇವರು ಏನು ಕೊಡುತ್ತಾನೆಂದು ತಿಳಿದಿದ್ದರೆ ಅವಳು ಆತನನ್ನು ಕೇಳುತ್ತಾಳೆ ಮತ್ತು ಅವನು ಅವಳಿಗೆ ಜೀವ ನೀಡುವ ನೀರನ್ನು ಕುಡಿಯಲು ಕೊಡುತ್ತಾನೆ ಎಂದು ಹೇಳಿದನು. ಅವನು ಕೊಡುವ ನೀರನ್ನು ಕುಡಿಯುವವನಿಗೆ ಮತ್ತೆಂದೂ ಬಾಯಾರಿಕೆಯಾಗುವುದಿಲ್ಲ ಎಂದು ಅವನು ಅವಳಿಗೆ ಹೇಳಿದನು. ಅವನು ಕೊಡುವ ನೀರು ಅವಳಲ್ಲಿ ಚಿಲುಮೆಯಾಗುತ್ತದೆ, ಅದು ಅವಳಿಗೆ ಜೀವ ನೀಡುವ ನೀರನ್ನು ಒದಗಿಸುತ್ತದೆ ಮತ್ತು ಅವಳಿಗೆ ಶಾಶ್ವತ ಜೀವನವನ್ನು ನೀಡುತ್ತದೆ. ಜಾನ್ 14:10-14. ದೇವರ ವಾಕ್ಯವಾದ ಯೇಸು ಮನುಷ್ಯನಾಗಿ ನಮ್ಮ ನಡುವೆ ವಾಸಿಸುತ್ತಿದ್ದನು, ತೃಪ್ತಿಪಡಿಸುವ ಏಕೈಕ ಜೀವಂತ ರೊಟ್ಟಿ ಮತ್ತು ನಮ್ಮ ಆತ್ಮದ ಬಾಯಾರಿಕೆಯನ್ನು ನೀಗಿಸಲು ಜೀವಂತ ನೀರನ್ನು ನೀಡುವ ಏಕೈಕ ವ್ಯಕ್ತಿ. ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಶಾಶ್ವತ ಜೀವನವನ್ನು ನೀಡುವುದಿಲ್ಲ ಮತ್ತು ನಮ್ಮನ್ನು ತೃಪ್ತಿಪಡಿಸುವುದಿಲ್ಲ. ಹಣ, ಸಂತೋಷ, ಮಹಿಳೆಯರು, ಪುರುಷರು, ಖ್ಯಾತಿ, ಗೌರವ, ಪಾನೀಯ, ನೃತ್ಯ, ತಂಬಾಕು, ಮಾದಕ ದ್ರವ್ಯಗಳು ಅಥವಾ ಇನ್ನಾವುದೇ ನಮ್ಮ ಅಮರ ಆತ್ಮದ ಬಾಯಾರಿಕೆಯನ್ನು ಪೂರೈಸುವುದಿಲ್ಲ. ಯೇಸು ಹೇಳಿದ ಐಶ್ವರ್ಯವಂತನಿಗೆ ಇದೆಲ್ಲವೂ ಇತ್ತು, ಆದರೆ ಅವನು ಅಂತಿಮವಾಗಿ ನರಕಕ್ಕೆ ಹೋದಾಗ ಅವನು ಶಾಶ್ವತ ಬಾಯಾರಿಕೆಯನ್ನು ಅನುಭವಿಸಿದನು ಮತ್ತು ಲಾಜರನು ತನ್ನ ಬೆರಳನ್ನು ನೀರಿನಲ್ಲಿ ಅದ್ದಿ ತನ್ನ ಉರಿಯುತ್ತಿರುವ ನಾಲಿಗೆಗೆ ಹಾಕಬೇಕೆಂದು ಬಯಸಿದನು, ಏಕೆಂದರೆ ಅವನು ಬೆಂಕಿಯಲ್ಲಿ ಪೀಡಿಸಲ್ಪಟ್ಟನು. ಶಾಶ್ವತ ನರಕ, ಆದರೆ ಲಾಜರಸ್ ಅವರಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಲೂಕ 16:19-31. ಓಹ್ ನನ್ನ ಸ್ನೇಹಿತ, ಈ ಪ್ರಪಂಚದ ಖಾಲಿ ವಸ್ತುಗಳ ಮೇಲೆ ನಿಮ್ಮ ಆತ್ಮವನ್ನು ಪೋಷಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ. ಅವರು ನಿಮ್ಮನ್ನು ಮೋಸಗೊಳಿಸುತ್ತಾರೆ, ಅವರು ನಿಮ್ಮನ್ನು ತೃಪ್ತಿಪಡಿಸುವಂತೆ ನಟಿಸುತ್ತಾರೆ ಮತ್ತು ಎಂದಿಗಿಂತಲೂ ಹೆಚ್ಚು ಹಸಿವು ಮತ್ತು ಬಾಯಾರಿಕೆಯಿಂದ ನಿಮ್ಮನ್ನು ಬಿಡುತ್ತಾರೆ. ಅದು ತಾನು ತಿನ್ನುತ್ತಿದ್ದೇನೆ ಎಂದು ಕನಸು ಕಾಣುವ ಮತ್ತು ಹಸಿವಿನಿಂದ ಎಚ್ಚರಗೊಳ್ಳುವ, ಹಸಿವಿನಿಂದ ಬಳಲುತ್ತಿರುವ ಮನುಷ್ಯನಂತೆ ಅಥವಾ ಬಾಯಾರಿಕೆಯಿಂದ ಸಾಯುವ ಮನುಷ್ಯನಂತೆ, ತಾನು ಕುಡಿಯುತ್ತಿದ್ದೇನೆ ಎಂದು ಕನಸು ಕಾಣುತ್ತಾನೆ ಮತ್ತು ಒಣ ಗಂಟಲಿನಿಂದ ಎಚ್ಚರಗೊಳ್ಳುತ್ತಾನೆ. ಯೆಶಾಯ 29:8. ನಿಮ್ಮ ಆತ್ಮಕ್ಕೆ ಜೀವದ ರೊಟ್ಟಿಯನ್ನು ತಿನ್ನಿಸದಿದ್ದರೆ ಮತ್ತು ಅದಕ್ಕೆ ಜೀವಜಲವನ್ನು ನೀಡದಿದ್ದರೆ ಅದು ಸಾಯುತ್ತದೆ. ಪಾಪದ ಆನಂದವು ಆತ್ಮಕ್ಕೆ ಆಹಾರವಲ್ಲ. ದೇವರು ನಮ್ಮನ್ನು ಸೃಷ್ಟಿಸಿದನು ಮತ್ತು ಮನುಷ್ಯನನ್ನು ಜೀವಂತ ಆತ್ಮವನ್ನಾಗಿ ಮಾಡಿದನು. ನಮ್ಮ ಆತ್ಮಗಳ ಹಂಬಲ ಮತ್ತು ಬಾಯಾರಿಕೆಯನ್ನು ಪೂರೈಸುವ ದೇವರು ಮಾತ್ರ. ನಮ್ಮ ಆತ್ಮಗಳು ತೃಪ್ತಿಗಾಗಿ ದೇವರಿಗೆ, ಜೀವಂತ ದೇವರಿಗೆ ಅಳುತ್ತವೆ. ನಮ್ಮ ಆತ್ಮಗಳು ತೃಪ್ತಿಯನ್ನು ಕಂಡುಕೊಳ್ಳಲು ನಾವು ಅನುಮತಿಸದಿದ್ದರೆ ನಾವು ಸಾಯುತ್ತೇವೆ ಮತ್ತು ಎಂದಿಗೂ ಸಾಯದ ನರಕದ ಜ್ವಾಲೆಯಲ್ಲಿ ಶಾಶ್ವತ ಬಾಯಾರಿಕೆ ಮತ್ತು ಹಸಿವನ್ನು ಅನುಭವಿಸುತ್ತೇವೆ. ನಮ್ಮ ಆತ್ಮಗಳಿಗೆ ಜೀವಂತ ರೊಟ್ಟಿಯನ್ನು ತಿನ್ನಿಸಲು ಮತ್ತು ನಮ್ಮ ಬಾಯಾರಿದ ಆತ್ಮಗಳನ್ನು ಜೀವಂತ ನೀರಿನಿಂದ ತೃಪ್ತಿಪಡಿಸಲು ಯೇಸು ಸ್ವರ್ಗದಿಂದ ಬಂದನು. ನೀವು ನೈಸರ್ಗಿಕ ರೊಟ್ಟಿಯನ್ನು ತಿಂದು ಅದನ್ನು ನಿಮ್ಮ ದೇಹಕ್ಕೆ ತೆಗೆದುಕೊಳ್ಳುವಂತೆಯೇ ಯೇಸುವನ್ನು ನಿಮ್ಮ ಹೃದಯಕ್ಕೆ ತೆಗೆದುಕೊಂಡು ನಿಮ್ಮೊಳಗೆ ಜೀವನದ ಚಿಲುಮೆಯಾಗಲು, ನಿಮ್ಮನ್ನು ಪ್ರಬುದ್ಧಗೊಳಿಸಲು ಮತ್ತು ಬಲಪಡಿಸಲು ಮತ್ತು ಮುನ್ನಡೆಸಲು ಯೇಸು ಈ ಜಗತ್ತಿಗೆ ಕಳುಹಿಸಿದ ಪವಿತ್ರಾತ್ಮದಲ್ಲಿ ಕುಡಿಯಿರಿ. ನೀವು ಎಲ್ಲಾ ಸತ್ಯಕ್ಕೆ, ಜೀಸಸ್ ಹೇಳಿದರು, ಯಾರು ನನ್ನ ಮಾಂಸವನ್ನು ತಿನ್ನುತ್ತಾರೆ ಮತ್ತು ನನ್ನ ರಕ್ತವನ್ನು ಕುಡಿಯುತ್ತಾರೆ ಅವರಿಗೆ ಶಾಶ್ವತ ಜೀವನವಿದೆ ಮತ್ತು ನಾನು ಅವನನ್ನು ಕೊನೆಯ ದಿನದಲ್ಲಿ ಜೀವಂತಗೊಳಿಸುತ್ತೇನೆ, ಏಕೆಂದರೆ ನನ್ನ ಮಾಂಸವು ನಿಜವಾದ ಆಹಾರವಾಗಿದೆ, ನನ್ನ ರಕ್ತವು ನಿಜವಾದ ಪಾನೀಯವಾಗಿದೆ. ಯಾರು ನನ್ನ ಮಾಂಸವನ್ನು ತಿನ್ನುತ್ತಾರೆ ಮತ್ತು ಕುಡಿಯುತ್ತಾರೆ, ನನ್ನ ರಕ್ತವು ನನ್ನಲ್ಲಿ ವಾಸಿಸುತ್ತದೆ ಮತ್ತು ನಾನು ಅವನಲ್ಲಿ ವಾಸಿಸುತ್ತೇನೆ. ಇದು ಸ್ವರ್ಗದಿಂದ ಬಂದ ರೊಟ್ಟಿಯಾಗಿದೆ. ಈ ರೊಟ್ಟಿಯನ್ನು ತಿನ್ನುವವನು ಶಾಶ್ವತವಾಗಿ ಬದುಕುತ್ತಾನೆ. ಜಾನ್ 6:54-58. ನಮ್ಮ ಆತ್ಮದ ಹಸಿವನ್ನು ಸಂಪೂರ್ಣವಾಗಿ ಪೂರೈಸುವ ಯೇಸುವನ್ನು ಈಗ ದೇವರ ಉಡುಗೊರೆಯಾಗಿ ಸ್ವೀಕರಿಸಿ. ಸ್ವರ್ಗಕ್ಕೆ ಮೊದಲ ಹೆಜ್ಜೆ. ದೇವರು ನಮಗೆ ಸ್ವರ್ಗಕ್ಕೆ ಹೋಗುವ ಖಚಿತವಾದ ಮಾರ್ಗವನ್ನು ಕೊಟ್ಟಿದ್ದಾನೆ. ದೇವರು ನಮಗೆ ಒದಗಿಸಿದ ದಾರಿಯಲ್ಲಿ ನಾವು ಹೋಗಬೇಕು. ಸ್ವರ್ಗಕ್ಕೆ ಹೋಗುವ ಏಣಿಗೆ ಹಲವು ಮೆಟ್ಟಿಲುಗಳಿವೆ. ದೇವರಿಗೆ ಮೊದಲ ಹೆಜ್ಜೆ ಪಾಪದಿಂದ ಪಶ್ಚಾತ್ತಾಪ. ಜಾನ್ ಬ್ಯಾಪ್ಟಿಸ್ಟ್ ಕಲಿಸಿದರು ಮತ್ತು ಹೇಳಿದರು, ನಿಮ್ಮ ಪಾಪಗಳಿಂದ ದೂರವಿರಿ ಏಕೆಂದರೆ ಸ್ವರ್ಗದ ರಾಜ್ಯವು ಹತ್ತಿರದಲ್ಲಿದೆ. ಮ್ಯಾಥ್ಯೂ 3:1-2. ಅಪೋಸ್ತಲರು ಜನರಿಗೆ ಪಶ್ಚಾತ್ತಾಪ ಪಡುವಂತೆ ಹೇಳಿದರು. ಪೇತ್ರನು ಹೇಳಿದ್ದು, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಪಾಪಗಳಿಂದ ದೂರ ಸರಿಯಬೇಕು ಮತ್ತು ಯೇಸುಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆಯಬೇಕು, ಇದರಿಂದ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಕಾಯಿದೆಗಳು 2:38. ಹಾಗಾದರೆ ನಿಮ್ಮ ಹೃದಯದಲ್ಲಿ ಈ ದುಷ್ಟತನದ ಬಗ್ಗೆ ಪಶ್ಚಾತ್ತಾಪ ಪಡಿರಿ ಮತ್ತು ಅವರು ನಿಮ್ಮನ್ನು ಕ್ಷಮಿಸುವಂತೆ ಭಗವಂತನನ್ನು ಪ್ರಾರ್ಥಿಸಿ. ಜನರು ಆತನನ್ನು ತಿಳಿದಿಲ್ಲದ ಸಮಯವನ್ನು ದೇವರು ಕಡೆಗಣಿಸಿದ್ದಾನೆ, ಆದರೆ ಈಗ ಅವರು ತಮ್ಮ ದುಷ್ಟ ಮಾರ್ಗಗಳಿಂದ ದೂರವಿರಲು ಎಲ್ಲೆಡೆ ಅವರಿಗೆ ಆಜ್ಞಾಪಿಸುತ್ತಾನೆ. ಕಾಯಿದೆಗಳು 3:19, 8:19, 2:30. ಹಿಂದೆ ಸರಿದ ಚರ್ಚ್ಗಳಿಗೆ ಚರ್ಚ್ನ ಮುಖ್ಯಸ್ಥ ಯೇಸು, ನೀವು ಎಷ್ಟು ದೂರ ಬಿದ್ದಿದ್ದೀರಿ ಎಂದು ಯೋಚಿಸಿ. ಈಗ ನಿಮ್ಮ ಪಾಪಗಳನ್ನು ಬಿಟ್ಟು ಬಿಡಿ. ನೀವು ಮಾಡದಿದ್ದರೆ ನಾನು ಶೀಘ್ರದಲ್ಲೇ ನಿಮ್ಮ ಬಳಿಗೆ ಬಂದು ಹೊರಬರುವ ಕತ್ತಿಯಿಂದ ನಿಮ್ಮ ವಿರುದ್ಧ ಹೋರಾಡುತ್ತೇನೆ. ನನ್ನ ಬಾಯಿಂದ ನಾನು ಪ್ರೀತಿಸುವವರನ್ನು ನಾನು ಖಂಡಿಸುತ್ತೇನೆ ಮತ್ತು ಶಿಸ್ತು ಮಾಡುತ್ತೇನೆ. ಆದ್ದರಿಂದ ಶ್ರದ್ಧೆಯಿಂದ ಪಶ್ಚಾತ್ತಾಪ ಪಡಬೇಕು. ಪ್ರಕಟಣೆ 2:5-16. ಪಶ್ಚಾತ್ತಾಪ ಎಂದರೆ ನಿಮ್ಮ ಹಳೆಯ ಜೀವನಕ್ಕೆ ಬೆನ್ನು ತಿರುಗಿಸುವುದು ಮತ್ತು ಯೇಸುವನ್ನು ಅನುಸರಿಸಲು ಮತ್ತು ದೇವರ ಚಿತ್ತವನ್ನು ಮಾಡಲು ತಿರುಗುವುದು. ಕಾಯಿದೆಗಳು 11:21-14:15. ಪಶ್ಚಾತ್ತಾಪವು ಎಲ್ಲಾ ಪಾಪಿಗಳು ಮತ್ತು ನಂಬಿಕೆಯಿಲ್ಲದವರಿಗೆ ಸಂಬಂಧಿಸಿದೆ. ಹಾಗೆಯೇ ಹೆಸರಿನಲ್ಲಿ ಮಾತ್ರ ಕ್ರಿಶ್ಚಿಯನ್ನರು ಮತ್ತು ಪಾಪದಲ್ಲಿ ವಾಸಿಸುವ ಮತ್ತು ಆಧ್ಯಾತ್ಮಿಕವಾಗಿ ಸತ್ತ ಎಲ್ಲರಿಗೂ. ಅವರು ತಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಡಲಿ. ಪಶ್ಚಾತ್ತಾಪವು ವ್ಯಕ್ತಿಯು ಪಾಪದಿಂದ ತಿರುಗುವಂತೆ ಮಾಡುತ್ತದೆ. ವಿಗ್ರಹಗಳು, ವಾಮಾಚಾರ, ಕುಡಿತ, ಲೈಂಗಿಕ ಅನೈತಿಕತೆ, ಕಳ್ಳತನ ಮತ್ತು ಸುಳ್ಳು ಮತ್ತು ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸುತ್ತದೆ. ನೀವು ಮಾಡುತ್ತಿರುವ ಎಲ್ಲಾ ದುಷ್ಟತನದಿಂದ ದೂರವಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ನಾಶ ಮಾಡಲು ಬಿಡಬೇಡಿ. ಎಜೆಕಿಯಲ್ 18:30-32. ಪಶ್ಚಾತ್ತಾಪವು ಪೂರ್ಣ ಮೋಕ್ಷದ ಹೆಬ್ಬಾಗಿಲು. ಮ್ಯಾಥ್ಯೂ 3:2 ಮತ್ತು ಕಾಯಿದೆಗಳು 2:37-38. ನಾವು ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪವು ನಿಜವಾದ ದುಃಖವಾಗಿದೆ. ಮ್ಯಾಥ್ಯೂ 26:75 ಮತ್ತು 2 ಕೊರಿಂಥಿಯಾನ್ಸ್ 7:10. ಪಶ್ಚಾತ್ತಾಪವು ಪಾಪದಿಂದ ತಿರುಗುವುದು. ಲೂಕ 15:18. ಪಶ್ಚಾತ್ತಾಪವು ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳುವುದು ಮತ್ತು ಅದನ್ನು ಮರೆಮಾಡುವುದಿಲ್ಲ. 1 ಜಾನ್ 1:9-4:28-13. ಪಶ್ಚಾತ್ತಾಪವು ಸಂಪೂರ್ಣವಾಗಿ ದೇವರಿಗೆ ಶರಣಾಗುವುದು. ಲೂಕ 9:62. ಪಶ್ಚಾತ್ತಾಪವು ನೀವು ಮಾಡಿದ ತಪ್ಪನ್ನು ಸರಿಪಡಿಸುವುದು. ಲೂಕ 19:8. ಪವಿತ್ರಾತ್ಮವು ಪಾಪವನ್ನು ಖಂಡಿಸುತ್ತದೆ ಮತ್ತು ಪಶ್ಚಾತ್ತಾಪ ಪಡಲು ನಮಗೆ ಸಹಾಯ ಮಾಡುತ್ತದೆ. ಜಾನ್ 16:8. ಪಶ್ಚಾತ್ತಾಪ ಪಟ್ಟ ಕೆಲವರು. ರಾಜ ದಾವಿದನು ಪಶ್ಚಾತ್ತಾಪ ಪಟ್ಟನು ಮತ್ತು ಕ್ಷಮಿಸಲ್ಪಟ್ಟನು. ಕೀರ್ತನೆಗಳು 51:1-12. ಡೇನಿಯಲ್ ತನ್ನ ಜನರ ಪರವಾಗಿ ಪಶ್ಚಾತ್ತಾಪ ಪಟ್ಟನು ಮತ್ತು ದೇವರು ಅವನನ್ನು ಕೇಳಿದನು. ಡೇನಿಯಲ್ 9:3-19. ರಾಜ ಮತ್ತು ನಿನೆವೆಯ ಜನರು ಪಶ್ಚಾತ್ತಾಪ ಪಟ್ಟರು ಮತ್ತು ಇಡೀ ನಗರವನ್ನು ಉಳಿಸಲಾಯಿತು. ಜೋನ 3:5-10. ಕಳೆದುಹೋದ ಮಗ ಪಶ್ಚಾತ್ತಾಪ ಪಟ್ಟನು ಮತ್ತು ಅವನ ತಂದೆಯಿಂದ ಸ್ವಾಗತಿಸಲಾಯಿತು. ಲೂಕ 15:21. ಪೀಟರ್ ಅಪೋಸ್ತಲರು ಪಶ್ಚಾತ್ತಾಪ ಪಟ್ಟರು ಮತ್ತು ಕ್ಷಮಿಸಲ್ಪಟ್ಟರು. ಮ್ಯಾಥ್ಯೂ 26:75. ಸೌಲನು ಪಶ್ಚಾತ್ತಾಪ ಪಟ್ಟನು ಮತ್ತು ಪೌಲನು ಪ್ರಬಲ ಅಪೋಸ್ತಲನಾದನು. ಕಾಯಿದೆಗಳು 9:1-22. ಸುಳ್ಳು ಪಶ್ಚಾತ್ತಾಪ. ಕೆಲವರು ಪಶ್ಚಾತ್ತಾಪ ಪಡುತ್ತಾರೆ, ಆದರೆ ಅವರ ಪಶ್ಚಾತ್ತಾಪವು ನಿಜವಲ್ಲ. ಆಡಮ್ ಈವನ್ನು ದೂಷಿಸಿದರು ಮತ್ತು ಈವ್ ತಮ್ಮ ಪಾಪಗಳಿಗೆ ಹಾವನ್ನು ದೂಷಿಸಿದರು. ರಾಜ ಫೇರೋ ದೇವರ ತೀರ್ಪಿನಿಂದ ತಪ್ಪಿಸಿಕೊಳ್ಳಲು ಪಶ್ಚಾತ್ತಾಪ ಪಟ್ಟನು, ಆದರೆ ಅವನ ಪಶ್ಚಾತ್ತಾಪವು ನಿಜವಾಗಿರಲಿಲ್ಲ. ಎಕ್ಸೋಡಸ್ 9:27-10:16. ಬಿಳಾಂ ಪ್ರವಾದಿ ಪಶ್ಚಾತ್ತಾಪ ಪಟ್ಟರು, ಆದರೆ ತಪ್ಪು ದಾರಿಯಲ್ಲಿ ಮುಂದುವರಿದರು. ಸಂಖ್ಯೆಗಳು 22:34. ರಾಜ ಸೌಲನು ಪಶ್ಚಾತ್ತಾಪ ಪಟ್ಟನು, ಆದರೆ ಅದೇ ಸಮಯದಲ್ಲಿ ಗೌರವವನ್ನು ಪಡೆಯಲು ಬಯಸಿದನು ಮತ್ತು ಅವನ ಪಾಪಕ್ಕಾಗಿ ನಿಜವಾದ ದುಃಖವನ್ನು ತೋರಿಸಲಿಲ್ಲ. 1 ಸ್ಯಾಮ್ಯುಯೇಲ್ 15:30. ಜುದಾಸ್ ಇಸ್ಕರಿಯೋಟ್ ಸುಳ್ಳು ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟನು. ಅವನು ದ್ರೋಹ ಮಾಡಿದ ಯೇಸುವಿನ ಬಳಿಗೆ ಹೋಗುವ ಬದಲು ಕಪಟ ಪುರೋಹಿತರ ಮುಂದೆ ತನ್ನ ಪಾಪವನ್ನು ಒಪ್ಪಿಕೊಂಡನು. ಮ್ಯಾಥ್ಯೂ 27:3-4. ನಾವು ಪಶ್ಚಾತ್ತಾಪ ಪಡಬೇಕು ಮತ್ತು ನಾವು ಯಾರ ವಿರುದ್ಧ ಪಾಪ ಮಾಡಿದ್ದೇವೆಯೋ ಅವರಿಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಕಳೆದುಹೋದ ಮಗ ನಿಜವಾದ ಪಶ್ಚಾತ್ತಾಪವನ್ನು ತೋರಿಸಿದನು. ಅವನು ಎದ್ದು ಹಂದಿಗಳನ್ನು ಮತ್ತು ತನ್ನ ಯಜಮಾನನನ್ನು ಬಿಟ್ಟು ನೇರವಾಗಿ ತನ್ನ ತಂದೆಯ ಬಳಿಗೆ ಹೋಗಿ ಹೇಳಿದನು, ತಂದೆಯೇ, ನಾನು ದೇವರ ವಿರುದ್ಧ ಮತ್ತು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಾನು ಇನ್ನು ಮುಂದೆ ನಿನ್ನ ಮಗನೆಂದು ಕರೆಯಲು ಯೋಗ್ಯನಲ್ಲ. ಲೂಕ 15:11-24. ಅವನು ತನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಆರೋಪಿಸಲಿಲ್ಲ, ಆದರೆ ತನ್ನ ತಂದೆಯ ಒಳ್ಳೆಯತನ ಮತ್ತು ಪ್ರೀತಿಯಲ್ಲಿ ನಂಬಿಕೆ ಹೊಂದಿದ್ದನು. ನಿಜವಾದ ಪಶ್ಚಾತ್ತಾಪ. ನಿಜವಾದ ಪಶ್ಚಾತ್ತಾಪವು ಅದರ ಫಲ ಮತ್ತು ಕಾರ್ಯಗಳಿಂದ ತಿಳಿಯುತ್ತದೆ. ಪಾಪಿಯು ನಿಜವಾಗಿಯೂ ತನ್ನ ಪಾಪಗಳನ್ನು ತೊರೆದಾಗ ಮತ್ತು ಅವನ ಪಾಪದ ಮಾರ್ಗಗಳ ಬಗ್ಗೆ ನಿಜವಾದ ದುಃಖವನ್ನು ತೋರಿಸಿದಾಗ ನಂಬಿಕೆಯ ಫಲ ಮತ್ತು ಕಾರ್ಯಗಳು ತಮ್ಮನ್ನು ತಾವು ತೋರಿಸಿಕೊಳ್ಳುತ್ತವೆ. ಕಳ್ಳನು ತಾನು ಕದ್ದದ್ದನ್ನು ಸಾಧ್ಯವಿರುವಲ್ಲಿ ಸರಿಯಾದ ಮಾಲೀಕರಿಗೆ ಹಿಂದಿರುಗಿಸುತ್ತಾನೆ. ಕುಡುಕನು ತನ್ನ ಬಿಯರ್ ಮತ್ತು ಬ್ರಾಂಡಿಯನ್ನು ತೊಡೆದು ಹಾಕುತ್ತಾನೆ. ವಿಗ್ರಹಗಳು ಮತ್ತು ವಾಮಾಚಾರಗಳನ್ನು ನಂಬಿದವನು ತನ್ನ ವಿಗ್ರಹಗಳನ್ನು ಮತ್ತು ಮೋಡಿಗಳನ್ನು ಸುಟ್ಟು ಹಾಕುತ್ತಾನೆ. ವಿಶ್ವಾಸದ್ರೋಹಿ ಗಂಡ ಅಥವಾ ಹೆಂಡತಿ ತನ್ನ ಮನೆಯಲ್ಲಿ ಸರಿಯಾದ ಸಂಬಂಧಗಳನ್ನು ಪುನಃಸ್ಥಾಪಿಸುತ್ತಾರೆ ಮತ್ತು ಎಲ್ಲಾ ಪಾಪ ಸಂಬಂಧಗಳನ್ನು ಬಿಡುತ್ತಾರೆ. ಮುಖ್ಯ ಸುಂಕ ವಸೂಲಿಗಾರನಾದ ಜಕ್ಕಾಯನು ಯೇಸುವನ್ನು ತನ್ನ ಮನೆಯಲ್ಲಿ ಸ್ವೀಕರಿಸಿ, ಕೇಳು ಸಾರ್, ನನ್ನ ಅರ್ಧದಷ್ಟು ಆಸ್ತಿಯನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಯಾರಿಗಾದರೂ ಮೋಸ ಮಾಡಿದ್ದರೆ ನಾನು ಅವನಿಗೆ 4 ಪಟ್ಟು ಹಣವನ್ನು ಹಿಂದಿರುಗಿಸುತ್ತೇನೆ ಎಂದು ಹೇಳಿದನು. ಲೂಕ 19:8. ದೇವರಿಗೆ ಪಶ್ಚಾತ್ತಾಪದ ನಂತರ ಎಲ್ಲಾ ರೀತಿಯ ಕದ್ದ ಅಥವಾ ತಪ್ಪಾಗಿ ಗಳಿಸಿದ ವಸ್ತುಗಳನ್ನು ಸರಿಯಾದ ಮಾಲೀಕರಿಗೆ ಹಿಂದಿರುಗಿಸಿದ 100 ಪಾಪಿಗಳ ಬಗ್ಗೆ ಬರಹಗಾರನಿಗೆ ತಿಳಿದಿದೆ. ಹಣ, ಬಟ್ಟೆ, ಪೀಠೋಪಕರಣಗಳು, ಉಪಕರಣಗಳು, ಕುರಿಗಳು, ಕೋಳಿಗಳು, ಎತ್ತುಗಳು, ಚಾಕುಗಳನ್ನು ತ್ಯಜಿಸಲಾಯಿತು, ತಂಬಾಕು, ಕಾರ್ಡ್ಗಳು, ಮೋಡಿ ಮತ್ತು ಔಷಧಗಳು, ದಾಳಗಳು, ಮಾಟಗಾತಿ ಮೂಳೆಗಳು, ರಿವಾಲ್ವರ್ಗಳು ಇತ್ಯಾದಿಗಳನ್ನು ತೆಗೆದುಹಾಕಲಾಯಿತು. ಅನೇಕರು ತಾವು ಯಾರಿಗೆ ಅನ್ಯಾಯ ಮಾಡಿದ್ದೇವೆಂದು ಕ್ಷಮೆಗಾಗಿ ಕೇಳಿದರು ಮತ್ತು ಶಾಂತಿಯನ್ನು ಕಂಡುಕೊಂಡರು. ಹಾಗೆ ಮಾಡುವುದರಿಂದ ಹಿಂದಿರುಗಿದ ಕದ್ದ ವಸ್ತುಗಳ ಮಾಲೀಕರು ಪಶ್ಚಾತ್ತಾಪ ಮತ್ತು ಮೋಕ್ಷವನ್ನು ಸಹ ಕಂಡುಕೊಂಡರು. ತಡಮಾಡಬೇಡಿ, ಈಗ ನಿಮ್ಮ ಮೊಣಕಾಲುಗಳ ಮೇಲೆ ಹೋಗಿ ಮತ್ತು ದೇವರಿಗೆ ಪಶ್ಚಾತ್ತಾಪದಿಂದ ನಿಮ್ಮ ಹೃದಯವನ್ನು ಸುರಿಯಿರಿ. ಆತನ ವಾಗ್ದಾನದ ಪ್ರಕಾರ ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ನಿಮಗೆ ಶಾಂತಿ ಮತ್ತು ನಿತ್ಯ ಜೀವವನ್ನು ನೀಡುತ್ತಾನೆ. ಬೂಟಾಟಿಕೆ. ಬೂಟಾಟಿಕೆಯು ಸುಳ್ಳು ಧರ್ಮವಾಗಿದೆ. ನಮ್ಮ ಧರ್ಮದ ಬಾಹ್ಯ ರೂಪವನ್ನು ಹಿಡಿದಿಟ್ಟುಕೊಳ್ಳುತ್ತದೆ, ಆದರೆ ಅದರ ನೈಜ ಶಕ್ತಿಯನ್ನು ತಿರಸ್ಕರಿಸುತ್ತದೆ. ಕಪಟಿ ಎಂದರೆ ತನಗಲ್ಲದವರಂತೆ ನಟಿಸುವ, ಸುಳ್ಳು ಮುಂಭಾಗವನ್ನು ಹಾಕುವ ವ್ಯಕ್ತಿ. 2 ತಿಮೋತಿ 3:5 ಮತ್ತು ಮ್ಯಾಥ್ಯೂ 23:13-14. ಅವನು ಪವಿತ್ರ ವ್ಯಕ್ತಿಯಂತೆ ನಟಿಸುತ್ತಾನೆ, ಆದರೆ ರಹಸ್ಯ ಪಾಪದಲ್ಲಿ ವಾಸಿಸುತ್ತಾನೆ. ಅವನು ಮನುಷ್ಯರಿಗೆ ಕಾಣುವಂತೆ ಮತ್ತು ಮನುಷ್ಯನ ಮೆಚ್ಚುಗೆಯನ್ನು ಪಡೆಯಲು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾನೆ. ಅವನು ತನ್ನ ಅನೇಕ ಪಾಪಗಳನ್ನು ಮುಚ್ಚಿಕೊಳ್ಳಲು ಧರ್ಮದ ಹೊದಿಕೆಯನ್ನು ಹಾಕುತ್ತಾನೆ. ಜೀಸಸ್ ಕಪಟಿಗಳನ್ನು ಬಿಳಿಬಣ್ಣದ ಸಮಾಧಿಗಳಿಗೆ ಹೋಲಿಸಿದರು. ಅದು ಹೊರಗೆ ಶುದ್ಧ ಮತ್ತು ಬಿಳಿ, ಆದರೆ ಒಳಗೆ ಕೊಳೆತವಾಗಿದೆ. ಕಪಟಿಯು ಆಂತರಿಕ ಶುದ್ಧತೆಯ ಬಗ್ಗೆ ಹೆಚ್ಚು, ಪರಿಶುದ್ಧತೆಯ ಬಾಹ್ಯ ನೋಟದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾನೆ. ಕಪಟಿಯು ತೊಂದರೆ, ಅನಾರೋಗ್ಯ ಮತ್ತು ಅಪಾಯದ ಸಮಯದಲ್ಲಿ ಅಥವಾ ಅವನಿಗೆ ಅಗತ್ಯವಿರುವಾಗ ಮಾತ್ರ ದೇವರನ್ನು ಪ್ರಾರ್ಥಿಸುತ್ತಾನೆ. ಆದರೆ ದೇವರು ಅವನ ಕಷ್ಟದಿಂದ ಸಹಾಯ ಮಾಡಿದಾಗ ಅವನಿಗೆ ದೇವರ ಮೇಲೆ ಪ್ರೀತಿ ಇಲ್ಲ ಮತ್ತು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಸಮಯ ಕಳೆಯುವುದಿಲ್ಲ. ಈಜಿಪ್ಟಿನ ಮೇಲೆ ಪ್ಲೇಗ್ಗಳು ಬಂದಾಗ ತನ್ನ ಪಾಪವನ್ನು ಮತ್ತು ಅವನ ಜನಾಂಗದ ಪಾಪವನ್ನು ಒಪ್ಪಿಕೊಂಡ ಫರೋಹನಂತೆಯೇ ಅವನು ಮೋಶೆಯನ್ನು ಪ್ರಾರ್ಥಿಸುವಂತೆ ಕೇಳಿಕೊಂಡನು. ಆದರೆ ಪ್ಲೇಗ್ಗಳು ಕೊನೆಗೊಂಡ ತಕ್ಷಣ ಅವನು ಮತ್ತು ಅವನ ಜನರು ತಮ್ಮ ಹೃದಯಗಳನ್ನು ಕಠಿಣಗೊಳಿಸಿದರು. 9:27-34 ಕಪಟಿಯು ಸಣ್ಣ ದೋಷಗಳಿಗಾಗಿ ಇತರರನ್ನು ತೀವ್ರವಾಗಿ ನಿರ್ಣಯಿಸುತ್ತಾನೆ ಮತ್ತು ಟೀಕಿಸುತ್ತಾನೆ, ಆದರೆ ಅವನು ಸ್ವತಃ ಹೆಚ್ಚಿನ ದೋಷಗಳಿಗೆ ತಪ್ಪಿತಸ್ಥನಾಗಿರುತ್ತಾನೆ. ಅವನು ತನ್ನ ಸಹೋದರನ ಕಣ್ಣಿನಲ್ಲಿರುವ ಚುಕ್ಕೆಯನ್ನು ತ್ವರಿತವಾಗಿ ಪತ್ತೆಹಚ್ಚುತ್ತಾನೆ ಅಥವಾ ನೋಡುತ್ತಾನೆ, ಆದರೆ ತನ್ನದೇ ಆದ ಹಲಗೆಯನ್ನು ನೋಡಲು ಸಾಧ್ಯವಿಲ್ಲ. ಮ್ಯಾಥ್ಯೂ 7:5 ಅವರು ಹೊರಗಿನ ಚರ್ಚ್ ಸಮಾರಂಭಗಳು ಮತ್ತು ಸಂಪ್ರದಾಯಗಳನ್ನು ಇಟ್ಟುಕೊಳ್ಳುವುದನ್ನು ತುಂಬಾ ಇಷ್ಟಪಡುತ್ತಾರೆ, ಆದರೆ ದೇವರ ಆಧ್ಯಾತ್ಮಿಕ ಆರಾಧನೆಯನ್ನು ಇಷ್ಟಪಡುವುದಿಲ್ಲ. ಮ್ಯಾಥ್ಯೂ 15:2-7 ಕಪಟಿಯು ಸಾರ್ವಜನಿಕವಾಗಿ ದೀರ್ಘ ಪ್ರಾರ್ಥನೆಗಳನ್ನು ಮಾಡಲು ಇಷ್ಟಪಡುತ್ತಾನೆ, ಆದರೆ ಮನೆಯಲ್ಲಿ ದೇವರೊಂದಿಗೆ ಯಾವುದೇ ಸಂಪರ್ಕವನ್ನು ಹೊಂದಿಲ್ಲ. ಬೂಟಾಟಿಕೆಯ ಪಾಪವನ್ನು ಗುಣಪಡಿಸುವುದು ತುಂಬಾ ಕಷ್ಟ, ಏಕೆಂದರೆ ಅದು ಧಾರ್ಮಿಕ ಚಟುವಟಿಕೆಗಳ ವಿವಿಧ ಹೊದಿಕೆಗಳ ಅಡಿಯಲ್ಲಿ ತನ್ನನ್ನು ಬಹಳ ಜಾಣತನದಿಂದ ಮರೆಮಾಡುತ್ತದೆ. ಇದು ಹೊರಗಿನವರು ಮತ್ತು ಅನ್ಯಧರ್ಮೀಯರು ಕ್ರಿಶ್ಚಿಯನ್ ಧರ್ಮವನ್ನು ದ್ವೇಷಿಸಲು ಕಾರಣವಾಗುತ್ತದೆ. ದೇವರು ತನ್ನ ಪೂರ್ಣ ಹೃದಯದಿಂದ ಬೂಟಾಟಿಕೆಯನ್ನು ದ್ವೇಷಿಸುತ್ತಾನೆ. ಪ್ರವಾದಿ ಯಶಾಯನು ಹೇಳುತ್ತಾನೆ, ದೇವರ ತೀರ್ಪು ಎಂದೆಂದಿಗೂ ಉರಿಯುವ ಬೆಂಕಿಯಂತಿದೆ, ನಮ್ಮಲ್ಲಿ ಯಾರಾದರೂ ಅಂತಹ ಬೆಂಕಿಯಿಂದ ಬದುಕುಳಿಯಬಹುದೇ? ನೀವು ಸರಿಯಾಗಿ ಹೇಳಿದರೆ ಮತ್ತು ಮಾಡಿದರೆ ನೀವು ಬದುಕಬಹುದು. ಬಡವರಿಗೆ ಮೋಸ ಮಾಡಲು ನಿಮ್ಮ ಶಕ್ತಿಯನ್ನು ಬಳಸಬೇಡಿ ಮತ್ತು ಲಂಚವನ್ನು ಸ್ವೀಕರಿಸಬೇಡಿ. ಕೊಲೆ ಮಾಡಲು ಅಥವಾ ಇತರ ಕೆಟ್ಟ ಕೆಲಸಗಳನ್ನು ಮಾಡಲು ಯೋಜಿಸುವವರ ಜೊತೆ ಸೇರಬೇಡಿ. ಯಶಾಯ 33:14-15 ಮತ್ತು ಕ್ರಿಸ್ತನ ದಿನವು ಅದನ್ನು ಬಹಿರಂಗಪಡಿಸಿದಾಗ ಪ್ರತಿಯೊಬ್ಬ ವ್ಯಕ್ತಿಯ ಕೆಲಸದ ಗುಣಮಟ್ಟವನ್ನು ನೋಡಲಾಗುತ್ತದೆ. ಆ ದಿನದಲ್ಲಿ ಬೆಂಕಿಯು ಪ್ರತಿಯೊಬ್ಬರ ಕೆಲಸವನ್ನು ಬಹಿರಂಗಪಡಿಸುತ್ತದೆ. ಬೆಂಕಿಯು ಅದನ್ನು ಪರೀಕ್ಷಿಸುತ್ತದೆ ಮತ್ತು ಅದರ ನೈಜ ಗುಣಮಟ್ಟವನ್ನು ತೋರಿಸುತ್ತದೆ. 1 ಕೊರಿಂಥಿಯಾನ್ಸ್ 3:13 ಜೀಸಸ್ ಹೇಳಿದರು, ಫರಿಸಾಯರ ಯೀಸ್ಟ್ ವಿರುದ್ಧ ಎಚ್ಚರಿಕೆಯಿಂದಿರಿ. ನನ್ನ ಪ್ರಕಾರ ಅವರ ಬೂಟಾಟಿಕೆ ಏನು ಮುಚ್ಚಿಡಲಾಗಿದೆಯೋ ಅದು ಬಹಿರಂಗಗೊಳ್ಳುತ್ತದೆ ಮತ್ತು ಪ್ರತಿಯೊಂದು ರಹಸ್ಯವೂ ತಿಳಿಯಲ್ಪಡುತ್ತದೆ. ಲೂಕ 12:1-2 ಮ್ಯಾಥ್ಯೂ 23 ಸಂಪೂರ್ಣ ಅಧ್ಯಾಯವು ಬೂಟಾಟಿಕೆಯ ಪಾಪದ ಬಗ್ಗೆ ನಮಗೆ ಎಚ್ಚರಿಕೆ ನೀಡಲು ಬರೆಯಲಾಗಿದೆ. ಶಾಸ್ತ್ರಿಗಳು ಮತ್ತು ಫರಿಸಾಯರ ಕಪಟತನದಿಂದಾಗಿ ಯೇಸು ಅವರನ್ನು ಗದರಿಸಿ ಎಚ್ಚರಿಸಿದನು. ಅವನು ಅವರನ್ನು ಹಾವುಗಳು ಮತ್ತು ಹಾವಿನ ಮಕ್ಕಳು ಎಂದು ಕರೆದು ಹೇಳಿದನು. ಧರ್ಮಶಾಸ್ತ್ರದ ಬೋಧಕರೇ ಮತ್ತು ಫರಿಸಾಯರೇ, ನಿಮಗೆ ಎಷ್ಟು ಭಯಾನಕ ಕಪಟಿಗಳೇ! ನೀವು ನಿಮ್ಮ ಬಟ್ಟಲು ಮತ್ತು ತಟ್ಟೆಯ ಹೊರಭಾಗವನ್ನು ಸ್ವಚ್ಛಗೊಳಿಸುತ್ತೀರಿ, ಆದರೆ ನೀವು ಹಿಂಸೆಯಿಂದ ಗಳಿಸಿದವುಗಳಿಂದ ತುಂಬಿದೆ. ಸ್ವಾರ್ಥ, ಕುರುಡು ಫರಿಸಾಯ, ಮೊದಲು ಬಟ್ಟಲಿನ ಒಳಗಿರುವುದನ್ನು ಶುಚಿಗೊಳಿಸು ಮತ್ತು ನಂತರ ಹೊರಭಾಗವೂ ಶುದ್ಧವಾಗುತ್ತದೆ. ಧರ್ಮಶಾಸ್ತ್ರದ ಬೋಧಕರೇ ಮತ್ತು ಫರಿಸಾಯರೇ, ಕಪಟಿಗಳೇ! ನೀವು ಸುಣ್ಣ ಬಳಿದ ಸಮಾಧಿಗಳಂತೆ ಇದ್ದೀರಿ. ಅವು ಹೊರಗೆ ಚೆನ್ನಾಗಿ ಕಾಣುತ್ತವೆ, ಆದರೆ ಒಳಗೆ ಮೂಳೆಗಳು ಮತ್ತು ಕೊಳೆತ ಶವಗಳಿಂದ ತುಂಬಿವೆ. ಅದೇ ರೀತಿಯಲ್ಲಿ ನೀವು ಹೊರಗೆ ಕಾಣಿಸಿಕೊಳ್ಳುತ್ತೀರಿ, ಎಲ್ಲರಿಗೂ ಒಳ್ಳೆಯದು, ಆದರೆ ನಿಮ್ಮೊಳಗೆ ಬೂಟಾಟಿಕೆ ಮತ್ತು ಪಾಪಗಳು ತುಂಬಿವೆ. ಮ್ಯಾಥ್ಯೂ 23:25-28. ಕೊನೆಯ ದಿನಗಳಲ್ಲಿ ಜನರು ಸತ್ಯದಿಂದ ವಿಮುಖರಾಗುತ್ತಾರೆ ಮತ್ತು ಸುಳ್ಳಿನ ಶಕ್ತಿಗಳು ಮತ್ತು ದೆವ್ವಗಳ ಬೋಧನೆಗಳನ್ನು ಅನುಸರಿಸುತ್ತಾರೆ. ಮೋಸದ ಸುಳ್ಳುಗಾರರಿಂದ ಹರಡುತ್ತಾರೆ. ಅವರ ಆತ್ಮಸಾಕ್ಷಿಯು ಸತ್ತ ಕಬ್ಬಿಣದಿಂದ ಸುಟ್ಟು ಹೋದಂತೆ. 1 ತಿಮೋತಿ 4:1-2. ಅವರು ನರಕದ ಖಂಡನೆಯಿಂದ ತಪ್ಪಿಸಿಕೊಳ್ಳುವುದಿಲ್ಲ. ವಿಮೋಚನೆ, ಬೂಟಾಟಿಕೆಯ ಈ ಮಾರಕ ವಿಷದಿಂದ ನಾವು ಹೇಗೆ ಬಿಡುಗಡೆ ಹೊಂದಬಹುದು? ಬೂಟಾಟಿಕೆಯ ಚೈತನ್ಯವು ನಮ್ಮನ್ನು ಎಲ್ಲಿ ಹಿಡಿದಿಟ್ಟುಕೊಂಡಿರಬಹುದು ಎಂಬುದನ್ನು ಮನವರಿಕೆ ಮಾಡಲು ಆತನ ಆತ್ಮ ಮತ್ತು ಆತನ ವಾಕ್ಯದ ಮೂಲಕ ದೇವರನ್ನು ಅನುಮತಿಸುವುದು ಮೊದಲನೆಯದು. ನಿಜವಾದ ಪಶ್ಚಾತ್ತಾಪ ಮತ್ತು ದೇವರ ಮುಂದೆ ಸಂಪೂರ್ಣ ತಪ್ಪೊಪ್ಪಿಗೆ ಮತ್ತು ಮನುಷ್ಯನ ಮುಂದೆ ಅಗತ್ಯವಿರುವಲ್ಲಿ ಈ ದೊಡ್ಡ ಮತ್ತು ಆಳವಾದ ಬೇರೂರಿರುವ ಪಾಪದಿಂದ ವಿಮೋಚನೆಯ ಪ್ರಾರಂಭವಾಗಿದೆ. ದೇವರ ಎಲ್ಲಾ ನೋಡುವ ಕಣ್ಣು ಪ್ರತಿ ಪಾಪವನ್ನು ನೋಡಬಹುದು ಎಂದು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು. ನಾವು ಇತರರ ಕಣ್ಣುಗಳಿಂದ ಮರೆಮಾಡಬಹುದು ಮತ್ತು ನಮ್ಮನ್ನು ನಾವು ಮೋಸಗೊಳಿಸಬಹುದು, ಆದರೆ ನಾವು ಎಂದಿಗೂ ದೇವರನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಅವನು ಹೃದಯದ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ತಿಳಿದಿದ್ದಾನೆ ಮತ್ತು ರಹಸ್ಯವಾಗಿ ಮಾತನಾಡುವುದನ್ನು ಅವನ ಕಿವಿ ಕೇಳುತ್ತದೆ. ನಮ್ಮ ಪ್ರತಿಯೊಂದು ಆಲೋಚನೆಯು ಸ್ವರ್ಗದಲ್ಲಿ ತಿಳಿದಿದೆ ಎಂದು ನಾವು ನೆನಪಿನಲ್ಲಿಡಬೇಕು. ನಾವು ದೇವರ ಕಣ್ಣಿನಿಂದ ಮರೆಮಾಡಲು ಸಾಧ್ಯವಿಲ್ಲ. ಯಾವುದನ್ನು ಮುಚ್ಚಿಡಲಾಗಿದೆಯೋ ಅದು ಬಹಿರಂಗಗೊಳ್ಳುತ್ತದೆ ಮತ್ತು ಪ್ರತಿಯೊಂದು ರಹಸ್ಯವನ್ನು ತಿಳಿಯಪಡಿಸಲಾಗುತ್ತದೆ. ಲೂಕ 12:2, ಕಪಟಿಯ ನಿರೀಕ್ಷೆಯು ನಾಶವಾಗುತ್ತದೆ, ಏಕೆಂದರೆ ಕಪಟಿ ಅವನ ಮುಂದೆ ನಿಲ್ಲುವುದಿಲ್ಲ. ದೇವರು ಅವನ ಆತ್ಮವನ್ನು ತೆಗೆದುಕೊಂಡಾಗ ಕಪಟಿಯ ಭರವಸೆ ಏನು? ಅವನಿಗೆ ತೊಂದರೆ ಬಂದಾಗ ದೇವರು ಅವನ ಮೊರೆಯನ್ನು ಕೇಳುವನೆ. ದೇವರ ತ್ಯಾಗಗಳು ವಿನಮ್ರ ಮನೋಭಾವ. ನನ್ನ ತ್ಯಾಗವು ವಿನಮ್ರ ಆತ್ಮವಾಗಿದೆ. ಓ ದೇವರೇ, ನೀವು ವಿನಮ್ರ ಮತ್ತು ಪಶ್ಚಾತ್ತಾಪ ಪಡುವ ಹೃದಯವನ್ನು ತಿರಸ್ಕರಿಸುವುದಿಲ್ಲ. ಕೀರ್ತನೆಗಳು 51:17. ಆದ್ದರಿಂದ ನೀವು ವಿನಮ್ರ ಪಶ್ಚಾತ್ತಾಪ ಮತ್ತು ದೇವರಿಗೆ ತಪ್ಪೊಪ್ಪಿಗೆಯ ಮೂಲಕ ವಿಮೋಚನೆಯನ್ನು ಕಂಡುಕೊಳ್ಳಬಹುದು ಮತ್ತು ಪಶ್ಚಾತ್ತಾಪ ಮತ್ತು ಆತ್ಮದ ಫಲಗಳು ಕಂಡುಬರುವ ನಿಜವಾದ ಕ್ರಿಶ್ಚಿಯನ್ ಜೀವನವನ್ನು ನಡೆಸಲು ಬೂಟಾಟಿಕೆಯ ಜೀವನದಿಂದ ತಿರುಗಬಹುದು. ಬಾವಲಿಯಾಗಬೇಡ. ಬಾವಲಿಯು ಪಕ್ಷಿಯಂತೆ ಕಾಣುತ್ತದೆ, ಆದರೆ ಅದು ಪಕ್ಷಿಯಲ್ಲ. ಇದು ಇಲಿಯಂತೆ ಕಾಣುತ್ತದೆ, ಆದರೆ ಅದು ಇಲಿಯಲ್ಲ. ಅದು ಹಕ್ಕಿಯೂ ಅಲ್ಲ, ಇಲಿಯೂ ಅಲ್ಲ. ಇದು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚು ಇಷ್ಟಪಡುತ್ತದೆ. ಇದು ಭಾನುವಾರದ ಚರ್ಚ್ಗೆ ಹೋಗುವ ಅನೇಕ ಕ್ರಿಶ್ಚಿಯನ್ನರ ಚಿತ್ರವಾಗಿದೆ ಮತ್ತು ವಾರದ ಉಳಿದ ದಿನಗಳಲ್ಲಿ ಅವರು ಪಾಪದ ಜೀವನವನ್ನು ನಡೆಸುತ್ತಾರೆ. ಒಂದು ದಿನ ಅವರು ಕ್ರಿಶ್ಚಿಯನ್ನರಂತೆ ನಟಿಸುತ್ತಾರೆ, ಮರುದಿನ ಅವರು ಪ್ರಪಂಚದ ಪಾಪಿಗಳಂತೆ ಮತ್ತು ನಂಬಿಕೆಯಿಲ್ಲದವರಾಗಿದ್ದಾರೆ. ಅವರು ಕ್ರಿಶ್ಚಿಯನ್ನರಂತೆ ಕಾಣುತ್ತಾರೆ, ಆದರೆ ಅವರ ಹೃದಯದಲ್ಲಿ ಅವರು ಇನ್ನೂ ಹಳೆಯ ಅನ್ಯಧರ್ಮದ ವಿಗ್ರಹಗಳಿಗೆ ಅಂಟಿಕೊಳ್ಳುತ್ತಾರೆ. ಈ ಪ್ರಪಂಚದ ದೇವರಾಗಿರುವ ದೆವ್ವವನ್ನು ಒಪ್ಪುತ್ತಾರೆ ಮತ್ತು ಎಲ್ಲಾ ರೀತಿಯ ಪಾಪಗಳನ್ನು ಮಾಡುತ್ತಾರೆ. ಅವರು ದೇವರು ಮತ್ತು ಸೈತಾನನನ್ನು ಸೇವಿಸಲು ಪ್ರಯತ್ನಿಸುತ್ತಾರೆ. ಅವರು ಬಾವಲಿಯಂತೆ ಒಂದಲ್ಲ ಅಥವಾ ಇನ್ನೊಂದಲ್ಲ, ಮತ್ತು ಅವರು ಬೆಳಕಿಗಿಂತ ಕತ್ತಲೆಯನ್ನು ಇಷ್ಟಪಡುತ್ತಾರೆ. ಬಾವಲಿಯಾಗಬೇಡ, ಕ್ರಿಶ್ಚಿಯನ್ ಆಗಿರಿ. ನೀವು ಒಬ್ಬರು ಅಥವಾ ಇನ್ನೊಬ್ಬರು ಎಂದು ನಾನು ಬಯಸುತ್ತೇನೆ. ದೇವರು ಹೇಳಿದನು, ಆದರೆ ನೀವು ಬಿಸಿಯಾಗಿರುವುದಿಲ್ಲ ಮತ್ತು ತಣ್ಣಗಾಗದ ಕಾರಣ ನಾನು ನಿಮ್ಮನ್ನು ನನ್ನ ಬಾಯಿಂದ ಉಗುಳುತ್ತೇನೆ. ಪ್ರಕಟಣೆ 3:15-16.